ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಲಿಂಗಾನಂದ. ಮುಖ್ಯಾಂಶಗಳು: 19ನೇ ಪೂರ್ವ ಏಷ್ಯಾ ಶೃಂಗಸಭೆಯಲ್ಲಿ ಇಂದು ಪ್ರಧಾನಿ ನರೇಂದ್ರ ಮೋದಿ ಭಾಗಿ. ಲಾವೋಸ್ನಲ್ಲಿ ವಿವಿಧ ಆಸಿಯಾನ್ ನಾಯಕರೊಂದಿಗೆ ಪ್ರಧಾನಿ ಸರಣಿ ದ್ವಿಪಕ್ಷೀಯ ಸಭೆ. ಗ್ರಾಮೀಣ ಕುಟುಂಬಗಳ ಸರಾಸರಿ ಮಾಸಿಕ ಆದಾಯ ಶೇಕಡಾ 57ರಷ್ಟು ಹೆಚ್ಚಳ, ನಬಾರ್ಡ್ ವರದಿ. ವಿಶ್ವ ಜೂನಿಯರ್ ಬ್ಯಾಡ್ಮಿಂಟನ್ ಚಾಂಪಿಯನ್ಶಿಪ್, ಭಾರತದ ಮೂವರು ಆಟಗಾರರು ಕ್ವಾರ್ಟರ್ ಫೈನಲ್ ಪ್ರವೇಶ. ವಾರ್ತೆಗಳ ವಿವರ: ಪ್ರಧಾನಿ ನರೇಂದ್ರ ಮೋದಿ ಇಂದು ಲಾವೋಸ್ನ ವಿಯೆಂಟಿಯಾನ್ನಲ್ಲಿ 19ನೇ ಪೂರ್ವ ಏಷ್ಯಾ ಶೃಂಗಸಭೆಯಲ್ಲಿ ಭಾಗವಹಿಸಲಿದ್ದಾರೆ. ಈ ಶೃಂಗಸಭೆ ಪೂರ್ವ ಏಷ್ಯಾ ಪ್ರದೇಶದಲ್ಲಿ ಕಾರ್ಯತಂತ್ರದ ವಿಶ್ವಾಸಾರ್ಹ ವಾತಾವರಣವನ್ನು ನಿರ್ಮಿಸಲು ಕೊಡುಗೆ ನೀಡುವ ಜೊತೆಗೆ ಭಾರತ ಸೇರಿದಂತೆ ಭಾಗವಹಿಸುವ ಇತರೆ ರಾಷ್ಟಗಳ ನಾಯಕರಿಗೆ ಪ್ರಾದೇಶಿಕ ಪ್ರಾಮುಖ್ಯತೆಯ ವಿಷಯಗಳ ಬಗ್ಗೆ ಅಭಿಪ್ರಾಯ ವಿನಿಮಯ ಮಾಡಿಕೊಳ್ಳಲು ಅವಕಾಶ ಒದಗಿಸುತ್ತದೆ. ಪೂರ್ವ ಏಷ್ಯಾ ಶೃಂಗಸಭೆ 10 ಆಸಿಯಾನ್ ದೇಶಗಳು ಮತ್ತು 8 ಪಾಲುದಾರ ರಾಷ್ಟಗಳಾದ ಭಾರತ, ಆಸ್ಟ್ರೇಲಿಯಾ, ಚೀನಾ, ಜಪಾನ್, ದಕ್ಷಿಣ ಕೊರಿಯಾ, ನ್ಯೂಜಿಲೆಂಡ್, ರಷ್ಯಾ ಮತ್ತು ಅಮೆರಿಕವನ್ನು ಒಳಗೊಂಡಿದ್ದು, ವೀಕ್ಷಕರಾಗಿ ಟಿಮೋರ್ ಲೆಸ್ಟೆ ಸಹ ಪಾಲುದಾರರಾಗಿರುತ್ತಾರೆ. ಪ್ರಧಾನಿ ನರೇಂದ್ರ ಮೋದಿ ಇಂದು ಶೃಂಗಸಭೆಯ ನೇಪಥ್ಯದಲ್ಲಿ ದ್ವಿಪಕ್ಷೀಯ ಸಭೆಗಳನ್ನು ನಡೆಸುವ ನಿರೀಕ್ಷೆಯಿದ್ದು, ಲಾವೋಸ್ ಅಧ್ಯಕ್ಷ ಥೋಂಗ್ಲೋನ್ ಸಿಸೌಲಿತ್ ಅವರನ್ನು ಭೇಟಿ ಮಾಡಲಿದ್ದಾರೆ. ನಿನ್ನೆ ಅವರು ವಿಯೆಂಟಿಯಾನ್ನಲ್ಲಿ ಪ್ರಸ್ತುತ ಆಸಿಯಾನ್ ಅಧ್ಯಕ್ಷರಾಗಿ ಲಾವೋ ಪಿಡಿಆರ್ ಆಯೋಜಿಸಿದ್ದ 21ನೇ ಆಸಿಯಾನ್ ಭಾರತ ಶೃಂಗಸಭೆಯಲ್ಲಿ ಪಾಲ್ಗೊಂಡಿದ್ದರು. ಭಾರತ ಮತ್ತು ಆಸಿಯಾನ್ ರಾಷ್ಟಗಳು ಅಂತಾರಾಷ್ಟೀಯ ಕಾನೂನಿನ ಅನುಸಾರವಾಗಿ ವಿವಾದಗಳ ಶಾಂತಿಯುತ ಪರಿಹಾರಗಳನ್ನು ಉತ್ತೇಜಿಸಲು, ಶಾಂತಿ, ಸ್ಥಿರತೆ, ಕಡಲ ಸುರಕ್ಷತೆ ಮತ್ತು ಭದ್ರತೆಯನ್ನು ಕಾಪಾಡಿಕೊಳ್ಳುವ ಮತ್ತು ಉತ್ತೇಜಿಸುವ ಪ್ರಾಮುಖ್ಯತೆಯನ್ನು ಪುನರುಚ್ಚರಿಸಿವೆ. ಆಸಿಯಾನ್ ಭಾರತದ ಸಮಗ್ರ ಕಾರ್ಯತಂತ್ರದ ಸಹಭಾಗಿತ್ವವನ್ನು ಬಲಪಡಿಸುವ ಜಂಟಿ ಹೇಳಿಕೆಯಲ್ಲಿ ಭಾರತ ಮತ್ತು ಆಸಿಯಾನ್ ರಾಷ್ಟಗಳ ನಾಯಕರು ಕಡಲ ಭದ್ರತೆ, ಭಯೋತ್ಪಾದನೆ ನಿಗ್ರಹ, ಸೈಬರ್ ಭದ್ರತೆ, ರಕ್ಷಣಾ ಉದ್ಯಮ, ಮಾನವೀಯ ನೆರವು ಮತ್ತು ವಿಪತ್ತು ಪರಿಹಾರ, ಶಾಂತಿ ಪಾಲನೆ ಮತ್ತು ಭದ್ರತಾ ಕಾರ್ಯಾಚರಣೆಗಳು ಮತ್ತು ವಿಶ್ವಾಸವನ್ನು ಹೆಚ್ಚಿಸುವ ಕ್ರಮಗಳಲ್ಲಿ ಸಹಕಾರವನ್ನು ಬಲಪಡಿಸಲು ಒಮ್ಮತ ವ್ಯಕ್ತಪಡಿಸಿದರು. ಲಾವೋಸ್ನಲ್ಲಿ ನಡೆಯುತ್ತಿರುವ ಪೂರ್ವ ಏಷ್ಯಾ ಶೃಂಗಸಭೆಯ ನೇಪಥ್ಯದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಆಸಿಯಾನ್ ನಾಯಕರೊಂದಿಗೆ ಸರಣಿ ದ್ವಿಪಕ್ಷೀಯ ಸಭೆಗಳನ್ನು ನಡೆಸಿದರು. ಜಪಾನ್ನ ನೂತನ ಪ್ರಧಾನಿ ಶಿಗೆರು ಇಶಿಬಾ ಅವರೊಂದಿಗೆ ಪ್ರಧಾನಿ ನರೇಂದ್ರ ಮೋದಿ ದ್ವಿಪಕ್ಷೀಯ ಸಭೆ ನಡೆಸಿದರು. ಈ ವೇಳೆ ಉಭಯ ನಾಯಕರು ವ್ಯಾಪಾರ ಮತ್ತು ಹೂಡಿಕೆ, ಮೂಲಸೌಕರ್ಯ ಅಭಿವೃದ್ದಿ, ರಕ್ಷಣೆ ಮತ್ತು ಭದ್ರತೆ, ಸಂಸ್ಕೃತಿ ಸೇರಿದಂತೆ ವಿವಿಧ ಕ್ಷೇತ್ರಗಳಾದ್ಯಂತ ಸಹಕಾರದ ಮೂಲಕ ಭಾರತ ಜಪಾನ್ನ ನಡುವಿನ ವಿಶೇಷ ಕಾರ್ಯತಂತ್ರ ಮತ್ತು ಜಾಗತಿಕ ಪಾಲುದಾರಿಕೆಯನ್ನು ಮತ್ತಷ್ಟು ಬಲಪಡಿಸುವ ತಮ್ಮ ಬದ್ದತೆಯನ್ನು ಪುನರುಚ್ಚರಿಸಿದರು. ಬಳಿಕ ಪ್ರಧಾನಿ ನರೇಂದ್ರ ಮೋದಿ ನ್ಯೂಜಿಲೆಂಡ್ ಪ್ರಧಾನಿ ಕ್ರಿಸ್ಟೋಫರ್ ಲುಕ್ಸನ್ ಅವರೊಂದಿಗೆ ದ್ವಿಪಕ್ಷೀಯ ಸಭೆ ನಡೆಸಿದರು. ಈ ವೇಳೆ ವ್ಯಾಪಾರ ಮತ್ತು ಹೂಡಿಕೆ, ರಕ್ಷಣೆ ಮತ್ತು ಭದ್ರತೆ, ನವೀಕರಿಸಬಹುದಾದ ಇಂಧನ, ಶಿಕ್ಷಣ, ಕೃಷಿ, ತಂತ್ರಜ್ಞಾನ, ಕ್ರೀಡೆ, ಪ್ರವಾಸೋದ್ಯಮ, ಬಾಹ್ಯಾಕಾಶ ಮತ್ತು ಜನರಿಂದ ಜನರ ನಡುವಿನ ಸಂಬಂಧಗಳು ಸೇರಿದಂತೆ ವಿವಿಧ ಕ್ಷೇತ್ರಗಳಲ್ಲಿ ದ್ವಿಪಕ್ಷೀಯ ಸಹಕಾರ ಬಲಪಡಿಸುವ ಮಾರ್ಗಗಳ ಕುರಿತು ಉಭಯ ಪ್ರಧಾನಮಂತ್ರಿಗಳು ಚರ್ಚಿಸಿದರು. ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯು 2025-27ರ ಅವಧಿಗೆ 47 ಸದಸ್ಯರ ಮಾನವ ಹಕ್ಕುಗಳ ಮಂಡಳಿಗೆ 18 ಸದಸ್ಯರನ್ನು ಚುನಾಯಿಸಿದೆ. ಬೆನಿನ್, ಬೊಲಿವಿಯಾ, ಕೊಲಂಬಿಯಾ, ಸಿಪ್ರಸ್, ಕತಾರ್ ಮತ್ತು ಥಾಯ್ಲೆಂಡ್ ಸೇರಿದಂತೆ 18 ರಾಷ್ಟಗಳು ಬರುವ ಜನವರಿ 1ರಿಂದ 3 ವರ್ಷಗಳ ಕಾಲ ಸೇವೆ ಸಲ್ಲಿಸಲಿವೆ. ನಿರಂತರತೆ ಕಾಯ್ದುಕೊಳ್ಳಲು ಪ್ರತಿ ವರ್ಷ 47 ಸದಸ್ಯರ 1/3ರಷ್ಟು ಸದಸ್ಯರನ್ನು ಬದಲಿಸಲಾಗುತ್ತದೆ. ಶಿಕ್ಷಣ ಸಚಿವಾಲಯ ನಿನ್ನೆ ಏಕ್ ಭಾರತ್ ಶ್ರೇಷ್ಠ ಭಾರತ್ ಉಪಕ್ರಮದಡಿ ಯುವ ಸಂಗಮದ 5ನೇ ಹಂತದ ನೋಂದಣಿ ಪೋರ್ಟಲ್ ಅನ್ನು ಪ್ರಾರಂಭಿಸಿದೆ. ಯುವ ಸಂಗಮ ವಿವಿಧ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳಿಗೆ ಸೇರಿದ ಯುವಕರ ನಡುವೆ ಜನರಿಂದ ಜನರ ಸಂಪರ್ಕವನ್ನು ಬಲಪಡಿಸಲು ಕೇಂದ್ರ ಸರ್ಕಾರದ ಉಪಕ್ರಮವಾಗಿದೆ. 18ರಿಂದ 30 ವರ್ಷದೊಳಗಿನ ಯುವಕರು ಯುವ ಸಂಗಮ ಪೋರ್ಟಲ್ನಲ್ಲಿ ನೋಂದಾಯಿಸಿಕೊಳ್ಳುವ ಮೂಲಕ ಭಾಗವಹಿಸಬಹುದಾಗಿದೆ. ಈಗ ಪ್ರಕಟಣೆ, ನಂತರ ವಾರ್ತಾ ಪ್ರಸಾರ ಮುಂದುವರಿಯುವುದು.
ಆತ್ಮೀಯ ಕೇಳುಗರೆ, ಗಮನಿಸಿ, ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗ ಮತ್ತು ಬೆಂಗಳೂರು ದೂರದರ್ಶನ ಕೇಂದ್ರದ ಪ್ರಾದೇಶಿಕ ಸುದ್ದಿ ವಿಭಾಗದಲ್ಲಿ ಕಾಪಿ ಎಡಿಟರ್ ಹುದ್ದೆಗೆ ಗುತ್ತಿಗೆ ಆಧಾರದ ಮೇಲೆ ಆಸಕ್ತರಿಂದ ಅರ್ಜಿ ಆಹ್ವಾನಿಸಲಾಗಿದೆ.
ಅರ್ಜಿದಾರರು ಪದವೀಧರರಾಗಿರಬೇಕು. ಮಾಧ್ಯಮ ಕ್ಷೇತ್ರದಲ್ಲಿ 5 ವರ್ಷ ಅನುಭವ ಅಪೇಕ್ಷಣೀಯ.
ವಯಸ್ಸು 35 ವರ್ಷ ಮೀರಿರಬಾರದು.
ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಲು ಈ ತಿಂಗಳ 24ನೇ ತಾರೀಕು ಕಡೆಯ ದಿನ.
ಹೆಚ್ಚಿನ ಮಾಹಿತಿಗಾಗಿ ಪ್ರಸಾರ ಭಾರತಿ .org/information/vacancy ಜಾಲತಾಣವನ್ನು ಸಂಪರ್ಕಿಸಬಹುದು.
2016-17 2021-22 ಗ್ರಾಮೀಣ ಕುಟುಂಬಗಳ ಸರಾಸರಿ ಮಾಸಿಕ ಆದಾಯ 57% ಹೆಚ್ಚಾಗಿದೆ ಎಂದು ಕೃಷಿ ಹಾಗೂ ಗ್ರಾಮೀಣಾಭಿವೃದ್ದಿಗಾಗಿ ರಾಷ್ಟೀಯ ಬ್ಯಾಂಕ್ ನಬಾರ್ಡ್ನ ವರದಿ ತಿಳಿಸಿದೆ. 2ನೇ ಅಖಿಲ ಭಾರತ ಗ್ರಾಮೀಣ ಹಣಕಾಸು ಸೇರ್ಪಡೆ ಸಮೀಕ್ಷೆ ಪ್ರಕಾರ ಸರಾಸರಿ ಮಾಸಿಕ ಆದಾಯ 2017-16 ರೂಪಾಯಿಗಳಿಂದ 2021-22 12,698 ರೂಪಾಯಿಗೆ ಏರಿಕೆಯಾಗಿದೆ. ಕುಟುಂಬಗಳ ಸರಾಸರಿ ಮಾಸಿಕ ವೆಚ್ಚ 6,600 ರೂಪಾಯಿಗಳಿಂದ 11,200 ರೂಪಾಯಿಗಳಿಗೆ ಏರಿಕೆಯಾಗಿದೆ. ಸರಾಸರಿ ಮನೆಯ ಆರ್ಥಿಕ ಉಳಿತಾಯದಲ್ಲೂ ಏರಿಕೆಯಾಗಿದ್ದು 2016-17 50.6% ಕುಟುಂಬಗಳು ಉಳಿತಾಯ ದಾಖಲಿಸಿದ್ದವು. ಈ ಪ್ರಮಾಣ 2021-22 ಸುಮಾರು 66%ಕ್ಕೆ ಏರಿಕೆಯಾಗಿದೆ. ನಬಾರ್ಡ್ನ ಸಮೀಕ್ಷೆಯು ಗ್ರಾಮೀಣ ರೈತರಲ್ಲಿ ಆರ್ಥಿಕ ಒಳಗೊಳ್ಳುವಿಕೆಯನ್ನು ವಿಸ್ತರಿಸುವಲ್ಲಿ ಕಿಸಾನ್ ಕ್ರೆಡಿಟ್ ಕಾರ್ಡ್ನ ಪಾತ್ರವನ್ನು ಎತ್ತಿ ತೋರಿಸಿದೆ. ಪಿಂಚಣಿ ವ್ಯಾಪ್ತಿಯು ಸುಧಾರಿಸಿದ್ದು ಸುಮಾರು 19%ದಿಂದ 23.5% ಕುಟುಂಬಗಳಿಗೆ ಏರಿಕೆಯಾಗಿದೆ. ಏತನ್ಮಧ್ಯೆ ಬಾಕಿ ಇರುವ ಸಾಲವನ್ನು ಹೊಂದಿರುವ ಕುಟುಂಬಗಳ ಪ್ರಮಾಣ 2016-17 ಸುಮಾರು 47%ದಿಂದ 2021-22 52%ಕ್ಕೆ ಏರಿಕೆಯಾಗಿದೆ ಎಂದು ನಬಾರ್ಡ್ನ ವರದಿ ತಿಳಿಸಿದೆ. ಕೋಲ್ಕತ್ತಾದ ಆರ್ಜಿಕರ್ ವೈದ್ಯಕೀಯ ಕಾಲೇಜು ಮತ್ತು ಆಸ್ಪತ್ರೆಯ ಘಟನೆಯನ್ನು ಕೇಂದ್ರ ಆರೋಗ್ಯ ಸಚಿವ ತೀವ್ರವಾಗಿ ಖಂಡಿಸಿದ್ದಾರೆ. ಕೋಲ್ಕತ್ತಾದಲ್ಲಿ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಜೆಪಿ ನಡ್ಡಾ, ಪಶ್ಚಿಮ ಬಂಗಾಳದಲ್ಲಿ ಕಾನೂನು ಸುವ್ಯವಸ್ಥೆ ಸಂಪೂರ್ಣವಾಗಿ ಹದಗೆಟ್ಟಿದೆ. ಜಯನಗರದ ಘಟನೆಯನ್ನು ಉಲ್ಲೇಖಿಸಿದ ಅವರು, ಅಲ್ಲಿ ಇತ್ತೀಚೆಗೆ 4ನೇ ತರಗತಿಯ ವಿದ್ಯಾರ್ಥಿನಿಯ ಮೇಲೆ ಅತ್ಯಾಚಾರ ನಡೆಸಿ ಕೊಲೆ ಮಾಡಲಾಗಿದೆ ಎಂದು ವರದಿಯಾಗಿದೆ. ಆರ್ಜಿಕರ್ನಲ್ಲಿ ವೈದ್ಯ ಅತ್ಯಾಚಾರ ಮತ್ತು ಕೊಲೆ ಪ್ರಕರಣದ ನಂತರ ಕೇಂದ್ರ ಸರ್ಕಾರ ನೀಡಿರುವ ಸಲಹೆಗಳನ್ನು ರಾಜ್ಯ ಸರ್ಕಾರ ಪಾಲಿಸಬೇಕು ಎಂದು ಅವರು ಹೇಳಿದರು. ಆರ್ಜಿಕರ್ ವೈದ್ಯಕೀಯ ಕಾಲೇಜು ಹಾಗೂ ಆಸ್ಪತ್ರೆಯ ವೈದ್ಯ ಅತ್ಯಾಚಾರ ಮತ್ತು ಹತ್ಯೆ ಪ್ರಕರಣದ ವಿರುದ್ದ ಕೋಲ್ಕತ್ತಾದಲ್ಲಿ ಉಪವಾಸ ಸತ್ಯಾಗ್ರಹದ ಮೂಲಕ ಪ್ರತಿಭಟಿಸುತ್ತಿರುವ 7 ಕಿರಿಯ ವೈದ್ಯರಲ್ಲಿ ಒಬ್ಬರ ಸ್ಥಿತಿ ತೀವ್ರವಾಗಿ ಹದಗೆಟ್ಟ ಹಿನ್ನೆಲೆ ನಿನ್ನೆ ರಾತ್ರಿ ಅವರನ್ನು ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಕೇಂದ್ರ ಯೋಜನಾ ಮತ್ತು ಕ್ರೀಡಾ ವ್ಯವಹಾರಗಳ ಸಚಿವಾಲಯ ಕರಡು ರಾಷ್ಟೀಯ ಕ್ರೀಡಾ ನೀತಿ 2024ಕ್ಕೆ ಆಕ್ಷೇಪಣೆಗಳು ಮತ್ತು ಸಲಹೆಗಳನ್ನು ಆಹ್ವಾನಿಸಿದೆ. ಉತ್ತಮ ಆಡಳಿತ ಅಭ್ಯಾಸಗಳ ಮೂಲಕ ಕ್ರೀಡೆಯ ಉತ್ತೇಜನಕ್ಕೆ, ಕ್ರೀಡಾಪಟುಗಳ ಯೋಗಕ್ಷೇಮಕ್ಕೆ ಮತ್ತು ಕ್ರೀಡೆಯಲ್ಲಿ ನೈತಿಕತೆಗೆ ಅವಕಾಶವನ್ನು ಈ ನೀತಿ ಒದಗಿಸಲಿದೆ ಎಂದು ಹೇಳಲಾಗಿದೆ. ವ್ಯಾಜ್ಯಗಳನ್ನು ಮತ್ತು ಕುಂದುಕೊರತೆಗಳನ್ನು ಏಕೀಕೃತ ವ್ಯವಸ್ಥೆಯಡಿ ಸಮಾನವಾಗಿ ಮತ್ತು ಸಮರ್ಥವಾಗಿ ನಿವಾರಿಸಲು ಮತ್ತು ಉತ್ತಮ ಮಾನದಂಡಗಳೊಂದಿಗೆ ಸಾಂಸ್ಥಿಕ ಸಾಮರ್ಥ್ಯವನ್ನು ನಿರ್ಮಿಸಲು ನೀತಿ ಉದ್ದೇಶಿಸಿದೆ. ಚೀನಾದ ನಾನ್ಚಾಂಗ್ನಲ್ಲಿ ನಡೆಯುತ್ತಿರುವ ಬಿಡಬ್ಲ್ಯೂಎಫ್ ವಿಶ್ವ ಜೂನಿಯರ್ ಚಾಂಪಿಯನ್ಶಿಪ್ ಬ್ಯಾಡ್ಮಿಂಟನ್ ಪಂದ್ಯಾವಳಿಯಲ್ಲಿ ಭಾರತದ ತನ್ವಿ ಶರ್ಮಾ, ಅಲಿಶಾ ನಾಯಕ್ ಮತ್ತು ಪ್ರಣಯ್ ಶೆಟ್ಟಿಗಾರ್ ಕ್ವಾರ್ಟರ್ ಫೈನಲ್ಗೆ ಮುನ್ನಡೆದಿದ್ದಾರೆ. 19 ವರ್ಷದೊಳಗಿನ ಮಹಿಳೆಯರ ಸಿಂಗಲ್ಸ್ ವಿಭಾಗದಲ್ಲಿ ತಾನ್ವಿ ಜಪಾನ್ನ ನೀನಾ ಮತ್ಸುತಾ ಅವರನ್ನು 21-18, 21-13 ಸೆಟ್ಗಳಿಂದ ಸೋಲಿಸಿದರೆ, ಇದೇ ವಿಭಾಗದಲ್ಲಿ ಆಲಿಶಾ 21-17, 21-17 ಸೆಟ್ಗಳ ಅಂತರದಲ್ಲಿ ಮಲೇಷ್ಯಾದ ಲಿಮ್ ಝಿ ಶಿನ್ ಅವರನ್ನು ಮಣಿಸಿದರು. ಇಂದು ನಡೆಯುವ ಕ್ವಾರ್ಟರ್ ಫೈನಲ್ನಲ್ಲಿ ತನ್ವಿ ಚೀನಾದ ಕ್ಸೂ ವೆನ್ ಜಿಂಗ್ ವಿರುದ್ದ ಸೆಣಸಲಿದ್ದು, ಆಲಿಶಾ ಚೀನಾದ ಮತ್ತೊಬ್ಬ ಆಟಗಾರ್ತಿ ಡೈಕಿನ್ ಯಿ ಅವರನ್ನು ಎದುರಿಸಲಿದ್ದಾರೆ. 19 ವರ್ಷದೊಳಗಿನವರ ಪುರುಷರ ಸಿಂಗಲ್ಸ್ ವಿಭಾಗದಲ್ಲಿ ಪ್ರಣಯ್ 21-14, 21-17 ಅಂತರದಲ್ಲಿ ಥಾಯ್ಲೆಂಡ್ನ ಏಕನಾಥ್ ಕಿಟ್ಕವಿನ್ರೋಜ್ ವಿರುದ್ದ ಗೆಲುವು ಸಾಧಿಸಿದರು. ಇಂದು ನಡೆಯುವ ಕ್ವಾರ್ಟರ್ ಫೈನಲ್ ಪಂದ್ಯದಲ್ಲಿ ಅವರು ಚೀನಾದ ವಾಂಗ್ ಸಿ ಜುನ್ ಅವರನ್ನು ಎದುರಿಸಲಿದ್ದಾರೆ. ಇದಕ್ಕೂ ಮುನ್ನ ಮಿಶ್ರ ಡಬಲ್ಸ್ನಲ್ಲಿ ಭಾರತದ ಭಾರ್ಗವರಾಮ್ ಅರಿಗೆಲಾ ಮತ್ತು ವೆನ್ನಾಲಾ ಕಲಗೂಟ್ಲಾ ಅವರು ನಿನ್ನೆ ನಡೆದ ಪ್ರೀ ಕ್ವಾರ್ಟರ್ ಫೈನಲ್ನಲ್ಲಿ ಚೀನಾದ ಹಾಂಗ್ ಇಲಿ ಮತ್ತು ಜಾಂಗ್ ಜಿಯಾ ಹಾನ್ ವಿರುದ್ದ 13-21, 16-21 ಅಂತರದಲ್ಲಿ ಸೋಲು ಕಂಡರು. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯ ಅಂಶಗಳು. 19ನೇ ಪೂರ್ವ ಏಷ್ಯಾ ಶೃಂಗಸಭೆಯಲ್ಲಿ ಇಂದು ಪ್ರಧಾನಿ ನರೇಂದ್ರ ಮೋದಿ ಭಾಗಿ. ಲಾವೋಸ್ನಲ್ಲಿ ವಿವಿಧ ಆಸಿಯಾನ್ ನಾಯಕರೊಂದಿಗೆ ಪ್ರಧಾನಿ ಸರಣಿ ದ್ವಿಪಕ್ಷೀಯ ಸಭೆ. ಗ್ರಾಮೀಣ ಕುಟುಂಬಗಳ ಸರಾಸರಿ ಮಾಸಿಕ ಆದಾಯ ಶೇಕಡಾ 57% ಹೆಚ್ಚಳ, ನಬಾರ್ಡ್ ವರದಿ. ವಿಶ್ವ ಜೂನಿಯರ್ ಬ್ಯಾಡ್ಮಿಂಟನ್ ಚಾಂಪಿಯನ್ಶಿಪ್ ಭಾರತದ 3 ಆಟಗಾರರು ಕ್ವಾರ್ಟರ್ ಫೈನಲ್ ಪ್ರವೇಶ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಅಪರಾಹ್ನ 1:10.